ನಿರ್ಜೀವ ಕಾರ್ಯದ ಕೆಲವು ಗುರುತುಗಳು.
We want to continue understanding today in our continuing study of the difference between being religious and being spiritual to see what the Bible says about dead works as opposed to good works and evil works.
ಆತ್ಮಿಕತೆಗೂ ಮತ್ತು ಧಾರ್ಮಿಕತೆಗೂ ಇರುವಂತಹ ವ್ಯತ್ಯಾಸವನ್ನ ನಾವು ಮತ್ತೆ ನೋಡಿಕೊಳ್ಳುವುದನ್ನು ಮುಂದುವರೆಸೋಣ. ಅದರ ಜೊತೆಗೆ ಕೆಟ್ಟ ಕಾರ್ಯಗಳು ಮತ್ತು ಒಳ್ಳೆ ಕಾರ್ಯಗಳು ವಿರುದ್ಧವಾಗಿರುವಂತಹ ನಿರ್ಜೀವ ಕಾರ್ಯಗಳ ಕುರಿತು ಸತ್ಯವೇದ ಏನು ಹೇಳುತ್ತದೆ ಎಂಬುದನ್ನು ಆಲೋಚಿಸೋಣ.
We saw in our last study that there was a difference between the works of the flesh, evil things that are so obvious that even our conscience tells us about them, and dead works, which could be good works, but works that spring from a corrupt source.
ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿಕೊಂಡ್ವಿ ಶರೀರ ಭಾವದ ಕರ್ಮಗಳ ಕುರಿತು. ಶರೀರ ಭಾವದ ಕರ್ಮಗಳು ಅಂದರೆ ಕೆಟ್ಟ ಕಾರ್ಯಗಳು, ಅವು ಸ್ಪಷ್ಟವಾದ ಪಾಪಗಳಾಗಿದ್ದು ಮನಸ್ಸಾಕ್ಷಿಯು ನಮಗೆ ತಿಳಿಸಿಕೊಡುವಂತವುಗಳಾಗಿವೆ.
And we considered two of them in our last study.
ನಾವು ಹಿಂದಿನ ಅಧ್ಯಯನಗಳಲ್ಲಿ ಅವುಗಳಲ್ಲಿ ಎರಡನ್ನ ನೋಡಿಕೊಂಡ್ವಿ.
Works, for example, that are done reluctantly, grudgingly, without joy, or works done not out of love for God.
ಅಂದರೆ ಸಂತೋಷದಿಂದ ಮಾಡದೇ ಇರುವಂತದ್ದು, ಬಲಾತ್ಕಾರದಿಂದ ದುಃಖ ಭರಿತವಾಗಿ ಒತ್ತಾಯಪೂರ್ವಕವಾಗಿ ಮಾಡುವಂತದ್ದು ಆಗಿದೆ, ಮತ್ತು ದೇವರಿಗಾಗಿ ಪ್ರೀತಿಯಿಂದ ಮಾಡದೇ ಇರುವಂತದ್ದು ಕೂಡ ಆಗಿದೆ.
Now we want to continue looking at some other works which may look good on the outside but which are dead in God's eyes.
ಇನ್ನೂ ಕೆಲ ಕಾರ್ಯದ ಕುರಿತು ನಾವು ನೋಡಿಕೊಳ್ಳೋಣ. ಅವು ಹೊರಗಡೆ ಒಳ್ಳೆಯದಾಗಿ ಕಂಡರೂ ದೇವರ ದೃಷ್ಟಿಯಲ್ಲಿ ಅವು ಸತ್ತಂತ ಕಾರ್ಯಗಳಾಗಿವೆ.
Works done without zeal.
ಅತ್ಯಾಸಕ್ತಿಯಿಂದ ಮಾಡದೆ ಇರುವಂತಹ ಕಾರ್ಯಗಳು.
In Revelation chapter 3 verse 15 to 19 we read the Lord speaking to the elder of the church in Laodicea and saying, you are lukewarm.
ಪ್ರಕಟಣೆ 3ನೇ ಅಧ್ಯಾಯ 15ರಿಂದ 19ನೇ ವಚನದಲ್ಲಿ ನಾವು ಓದ್ತೇವೆ, ದೇವರು ಲವದೋಕಿಯ ಸಭೆಯ ಹಿರಿಯನಿಗೆ ಹೇಳೋದೇನೆಂದ್ರೆ ನೀನು ಉಗುರು ಬೆಚ್ಚಗಾಗಿದ್ದಿ ಎಂಬುದಾಗಿ.
You are neither hot nor cold, you are not on fire.
ನೀವು ತಣ್ಣಗಾದರೂ ಇರಬೇಕು ಅಥವಾ ಬೆಚ್ಚಗಾದರೂ ಇರಬೇಕು, ನೀವು ಬೆಂಕಿ ಉಳ್ಳವರಾಗಿಲ್ಲ ಎಂಬುದಾಗಿ ದೇವರಲ್ಲಿ ಹೇಳ್ತಾರೆ.
You are half hearted.
ನೀವು ಅರ್ಧಂಬರ್ಧ ಹೃದಯದಿಂದ ಇದ್ದೀರಿ ಎಂಬುದಾಗಿ ದೇವರಲ್ಲಿ ಹೇಳ್ತಾರೆ.
And he says, I wish you were either cold or hot.
ದೇವರಲ್ಲಿ ಹೇಳೋದೇನಪ್ಪ ಅಂದ್ರೆ ನೀವು ತಣ್ಣಗಾದ್ರೂ ಇರಬೇಕು ಅದು ಬೆಚ್ಚಗಾದ್ರೂ ಇರಬೇಕು, ಎರಡರಲ್ಲಿ ಆದರೂ ಒಂದಿರಬೇಕು ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ರು.
Now in the world there is a saying that something is better than nothing.
ಈ ಲೋಕದಲ್ಲಿ ಹೇಳೋ ಪ್ರಕಾರ ನಾವು ಏನು ಅಲ್ಲದೆ ಇರೋಕ್ಕಿನ ಏನಾದರೂ ಒಂದು ಆಗಿರುವಂತದ್ದು ಉತ್ತಮ ಅಂತ.
But the Lord apparently doesn't believe that.
ಆದರೆ ದೇವರು ಅದನ್ನ ಸ್ಪಷ್ಟವಾಗಿ ನಂಬೋದಿಲ್ಲ.
He says, I wish you were cold, dead, or on fire.
ದೇವರು ಹೇಳುತ್ತಾರೆ ನೀವು ಬೆಚ್ಚಗಾದ್ರೂ ಇರಬೇಕು ತಣ್ಣಗಾದ್ರೂ ಇರಬೇಕು, ಅದರ ಅರ್ಥ ನೀವು ಸತ್ತವರಾದರೂ ಇರಬೇಕು ಇಲ್ಲ ಅಂದ್ರೆ ಬೆಂಕಿ ಉಳ್ಳವರಾಗಿದ್ರೂ ಇರಬೇಕು ಅಂತ.
What is half-hearted type of Christianity? He says, I am not interested in.
ಆದ್ರೆ ಈ ಅರ್ಧಂಬರ್ಧ ಜೀವಿತದಿಂದ ಜೀವಿಸುವಂತ ಕ್ರೈಸ್ತತ್ವವು ಅದರಲ್ಲಿ ನಾನು ಆಸಕ್ತಿಯನ್ನು ಹೊಂದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ.
And he says finally in verse 19, therefore be zealous.
ಹಾಗಾಗಿ ಪ್ರಕಟಣೆ 3ನೇ ಅಧ್ಯಾಯ 19ನೇ ವಚನದಲ್ಲಿ ದೇವರು ಏನಪ್ಪ ಹೇಳ್ತಾರೆ ಅಂದ್ರೆ ನೀವು ಅತ್ಯಾಸಕ್ತಿಯಿಂದ ಇರ್ರಿ ಎಂಬುದಾಗಿ.
ಹಾಫ್ ಹಾರ್ಟೆಡ್ ವರ್ಕ್ಸ್ ಆರ್ ಡೆಡ್ ವರ್ಕ್ಸ್.
ಅರ್ಧಂಬರ್ಧ ಹೃದಯದಿಂದ ಮಾಡುವಂತ ಕಾರ್ಯವು ನಿರ್ಜೀವ ಕಾರ್ಯವಾಗಿದೆ.
ದಿ ಓಲ್ಡ್ ಟೆಸ್ಟಮೆಂಟ್ ಕಮಾಂಡ್ಮೆಂಟ್ ವಿಚ್ ಜೀಸಸ್ ಕೋಟೆಡ್ ಇನ್ ಮಾರ್ಕ್ 12 ವರ್ಸ್ 30 ಸೆಡ್ ವಿ ಆರ್ ಟು ಲವ್ ದ ಲಾರ್ಡ್ ಆರ್ ಗಾಡ್.
ಹಳೆ ಒಡಂಬಡಿಕೆಯಲ್ಲಿ ಉಪಯೋಗಿಸಿದಂತ ಒಂದು ಆಜ್ಞೆಯನ್ನ ಯೇಸು ಸ್ವಾಮಿಯು ಮಾರ್ಕ 12ನೇ ಅಧ್ಯಾಯ 30ನೇ ವಚನದಲ್ಲಿ ಉಪಯೋಗಿಸಿ ಈ ರೀತಿಯಾಗಿ ಹೇಳಿದ್ದಾರೆ, ನೀವು ದೇವರನ್ನ ಪ್ರೀತಿಸಬೇಕು ಎಂಬುದಾಗಿ.
ಇಟ್ ಡಸ್ನ್ಟ್ ಜಸ್ಟ್ ಸ್ಟಾಪ್ ದೇರ್.
ಅದು ಅಲ್ಲಿಗೆ ನಿಲ್ಲಿಸಿಲ್ಲ.
ವಿ ಮಸ್ಟ್ ಲವ್ ದ ಲಾರ್ಡ್ ವಿತ್ ಆಲ್ ಆರ್ ಹಾರ್ಟ್, ವಿತ್ ಆಲ್ ಆರ್ ಸೋಲ್, ವಿತ್ ಆಲ್ ಆರ್ ಮೈಂಡ್ ಅಂಡ್ ಆಲ್ ಆರ್ ಸ್ಟ್ರೆಂಗ್ತ್.
ನಾವು ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ.
He said that's the first commandment.
ಯೇಸು ಸ್ವಾಮಿಯಲ್ಲಿ ಹೇಳುತ್ತಾರೆ ಅದು ಮೊದಲ ಆಜ್ಞೆ ಎಂಬುದಾಗಿ.
In other words, our whole being must be taken up with love for God.
ಮತ್ತೊಂದು ಅರ್ಥದಲ್ಲಿ ನಾವು ಮಾಡುವಂತ ಪ್ರತಿಯೊಂದು ಸಹ ದೇವರ ಮೇಲಿನ ಪ್ರೀತಿಯನ್ನ ಇಟ್ಟು ಮಾಡುವಂತದ್ದಾಗಿದೆ.
For example, when you worship the Lord.
ಉದಾಹರಣೆಗೆ ನೀವು ದೇವರನ್ನ ಆರಾಧಿಸುವಾಗ.
There's a lot of difference between wholehearted worship and half-hearted worship.
ಅರ್ಧಂಬರ್ಧ ಹೃದಯದಿಂದ ಮಾಡುವಂತ ಆರಾಧನೆಗೂ ಪೂರ್ಣ ಹೃದಯದಿಂದ ಮಾಡುವಂತ ಆರಾಧನೆಗೂ ಬಹಳಷ್ಟು ವ್ಯತ್ಯಾಸವಿದೆ.
When you praise the Lord, you can say hallelujah. and the other person can say hallelujah.
ನೀವು ದೇವರಿಗೆ ಸ್ತೋತ್ರ ಹೇಳುವಾಗ ಒಬ್ಬ ವ್ಯಕ್ತಿ ದೇವರಿಗೆ ಹಲ್ಲೆಲೂಯ ಅಂತ ಹೇಳಬಹುದು ಮತ್ತೊಬ್ಬ ವ್ಯಕ್ತಿನೂ ಕೂಡ ಹಲ್ಲೆಲೂಯ ಅಂತ ಹೇಳಬಹುದು.
There can be a lot of difference between the two.
ಆದರೆ ಇವೆರಡರಲ್ಲಿ ಬಹಳಷ್ಟು ವ್ಯತ್ಯಾಸವಿದೆ.
One it springs from the depth of his heart.
ಒಬ್ಬನ ಹಲ್ಲೆಲೂಯ ಎಂಬುವಂತ ಪದವು ತನ್ನ ಹೃದಯದ ಅಂತರಾಳದಿಂದ ಬಂದಿರುವಂತದ್ದಾಗಿರುತ್ತದೆ.
He is really thankful to God and he praises the Lord with all his heart.
ಆತನು ದೇವರಿಗೆ ನಿಜವಾಗಿಯೂ ಕೃತಜ್ಞತನಾಗಿದ್ದು ತನ್ನ ಹೃದಯದ ಅಂತರಾಳದಿಂದ ದೇವರಿಗೆ ಸ್ತೋತ್ರ ಹೇಳುವವನಾಗಿರುತ್ತಾನೆ.
But you've gone through the ritual.
ಆದರೆ ನೀವು ಅದನ್ನ ಧರ್ಮಾಚರಣೆ ಮಾಡಿಕೊಳ್ಳುತ್ತೀರಷ್ಟೇ.
You said the right thing. It's not a sin to say hallelujah.
ಹಲ್ಲೆಲೂಯ ಎಂದು ಹೇಳುವಂತದ್ದು ಪಾಪವೇನಲ್ಲ, ಅದು ಸರಿಯಾದ ಸಂಗತಿಯನ್ನೇ ನೀವು ಹೇಳಿದ್ದೀರಿ.
But it's a dead work as far as you're concerned. Doesn't come from the depth of your heart.
ಆದರೆ ನಿಮ್ಮ ವಿಷಯಕ್ಕೆ ಬಂದಾಗ ಅದು ನಿರ್ಜೀವ ಕಾರ್ಯವಾಗಿದೆ, ಅದು ನಿಮ್ಮ ಹೃದಯದ ಅಂತರಾಳದಿಂದ ಬಂದದ್ದಂತಲ್ಲ.
ಇಟ್ಸ್ ಲೈಫ್ಲೆಸ್.
ಅದು ಜೀವವಿಲ್ಲದೆ ಇರುವಂತದ್ದು.
Our worship and our praise must be wholehearted.
ನಮ್ಮ ಆರಾಧನೆ ಮತ್ತು ದೇವರಿಗೆ ಮಾಡುವಂತ ಸ್ತೋತ್ರವು ಹೃದಯಪೂರ್ವಕವಾಗಿರಬೇಕು.
ಫಾರ್ ಎಕ್ಸಾಂಪಲ್ ವೆನ್ ವಿ ಪ್ರೇ,
ಉದಾಹರಣೆಗೆ ನಾವು ಪ್ರಾರ್ಥನೆ ಮಾಡುವಾಗ,
ಯು ಲಿಸನ್ ಟು ಸಮ್ ಪೀಪಲ್ ಪ್ರೇಯಿಂಗ್ ಅಂಡ್ ಯು ಗೋ ಟು ಸ್ಲೀಪ್.
ನೀವು ಕೆಲವರು ಪ್ರಾರ್ಥನೆಯನ್ನ ಕೇಳುವಾಗ ನಿದ್ದೆ ಹೋಗ್ಬಿಡ್ತೀರಾ ನೀವು.
ಐ ಮೀನ್ ದೇ ಆರ್ ನಾಟ್ saying anything sinful in their prayer, but the whole thing is dead.
Aa prarthaneyalli avarena paapa ullantadden helta irodilla, adare idi prarthaneyu nirjeevavagiruttade, andre sattantagiruttade.
You know what a dead prayer meeting is?
Nimge gotta nirjeeva prarthana koota andre eno anta?
What's a dead prayer meeting? Did people pray for sinful things there? No.
Nirjeeva ullanta prarthana koota andre alli janaru ಪಾಪ ಉಳ್ಳಂತ ಸಂಗತಿಗಳನ್ನು ಹೇಳ್ತಾರ? ಇಲ್ಲ.
They prayed for good things, but they were lifeless.
ಅವರು ಒಳ್ಳೆ ಸಂಗತಿಗಳನ್ನ ಪ್ರಾರ್ಥನೆ ಮಾಡ್ತಿರ್ತಾರೆ, ಆದ್ರೆ ಅವು ಜೀವವಿಲ್ಲದಾಗಿರುತ್ತವೆ ಅಷ್ಟೇ.
Works, prayer, praise, activity done without any zeal is a dead work.
ಕೆಲಸ, ಪ್ರಾರ್ಥನೆ, ಸ್ತೋತ್ರ ಪ್ರತಿಯೊಂದು ಕೂಡ ನೀವು ಅತ್ಯಾಸಕ್ತಿಯಿಂದ ಮಾಡಲಿಲ್ಲ ಅಂದ್ರೆ ಅವು ನಿರ್ಜೀವ ಕಾರ್ಯಗಳಾಗಿವೆ. ಅದೇ ರೀತಿ ಚಟುವಟಿಕೆಯನ್ನು ಸಹ.
The Bible says in Romans chapter 12 and verse 11, in one translation it puts it like this.
ರೋಮಾ ಪ್ರದವರ ಪತ್ರಿಕೆ 12ನೇ ಅಧ್ಯಾಯ 11ನೇ ವಚನದಲ್ಲಿ ಮತ್ತೊಂದು ಅನುವಾದ ಈ ರೀತಿಯಾಗಿ ಹೇಳುತ್ತದೆ.
That we must be aglow with the Spirit, on fire in the Spirit.
ನಾವು ಆತ್ಮದೊಟ್ಟಿಗೆ ಪ್ರಜ್ವಲಿಸುತ್ತಿರಬೇಕು, ಅಂದರೆ ಆತ್ಮದಲ್ಲಿ ಯಾವಾಗಲೂ ಬೆಂಕಿ ಉಳ್ಳವರಾಗಿರಬೇಕು ಎಂಬುದಾಗಿ.
Fervent in spirit means on fire in the spirit at all times.
Atmadalli atyasaktaragirodu andre yavagalu navu atmadalli benki ullavaragirbeku embudagi artha.
There was a law in the Old Testament in Leviticus 6 and verse 13.
Yajaka kanda 6ne adhyaya 13ne vachanadalli helo prakara ondu niyamavide.
That the fire must burn on the altar perpetually.
Yagna vediyalli ಬೆಂಕಿಯು ಸತತವಾಗಿ ಉರಿಯುತ್ತಿರಬೇಕು ಎಂಬುವಂತ ನಿಯಮ ಇದೆ ಅಲ್ಲಿ.
ಇಟ್ ಮಸ್ಟ್ ನೆವರ್ ಡೈ ಔಟ್.
ಅದು ಯಾವ ಕಾರಣಕ್ಕೂ ಆರಿ ಹೋಗಬಾರದು ಎಂಬುದಾಗಿ ಅಲ್ಲಿ ಹೇಳುತ್ತೆ.
ಪೌಲ್ ಟೋಲ್ಡ್ ಟಿಮೋಥಿ, ಫ್ಯಾನ್ ಟು ಅ ಫ್ಲೇಮ್ ದಟ್ ಗಿಫ್ಟ್ ದಟ್ ಇಸ್ ಇನ್ ಯು.
ಪೌಲನು ತಿಮೋತಿಯನಿಗೆ ಹೇಳೋ ಪ್ರಕಾರ ಏನಂತ ಹೇಳ್ತಾನೆ ಅಂದ್ರೆ, ನಿನ್ನಲ್ಲಿರುವಂತ ವರವಾದ ಬೆಂಕಿಯನ್ನ ಯಾವಾಗಲೂ ಉರಿಸುತ್ತಿರು ಎಂಬುದಾಗಲ್ಲಿ ಹೇಳ್ತಾನೆ.
There was a danger of it dying out.
ಅದು ಆರಿ ಹೋಗುವಂತದ್ದು ಅಪಾಯವಾಗಿದೆ.
It's not a question of just exercising them in a half-hearted way.
ಆ ಬೆಂಕಿಯನ್ನ ಅರ್ಧಂಬರ್ಧ ಹೃದಯದಿಂದ ನಡೆಸುವಂತದ್ದಲ್ಲ.
We are to fan to a flame even the gifts of the Spirit that God gives us.
ದೇವರು ನಮಗೆ ಕೊಡುವಂತ ಆತ್ಮನ ವರವನ್ನ ಅಂದ್ರೆ ಬೆಂಕಿಯನ್ನ ನಾವು ಯಾವಾಗಲೂ ಹೊತ್ತಿ ಉರಿಸುತ್ತಿರಬೇಕು.
Just because some other people abuse them doesn't mean that we should ignore them and throw them in the waste paper basket. No.
ಕೆಲವರು ಅದನ್ನ ನಿಂದಿಸ್ತಾರೆ, ಅದನ್ನ ನಿರಾಕರಿಸ್ತಾರೆ ಅಂದ್ರೆ ನಾವು ಕೂಡ ಅದನ್ನ ಕಸದ ಬುಟ್ಟಿಗೆ ಹಾಕಬಾರದು.
Let's exercise them in a proper way.
ಅದನ್ನ ಸರಿಯಾದ ರೀತಿಯಲ್ಲಿ ಅಂದ್ರೆ ಕ್ರಮವಾಗಿ ಆ ಬೆಂಕಿಯನ್ನ ಹೊತ್ತಿ ಉರಿಸಬೇಕು ನಾವು.
A lot of Christian churches today are not probably living in gross sin, but they are lifeless, lacking the burning fire of the Holy Spirit.
ಅನೇಕ ಕ್ರೈಸ್ತ ಸಭೆಗಳು ಇಂದು ಸ್ಪಷ್ಟವಾದ ಪಾಪಗಳಲ್ಲಿ ಅಂದ್ರೆ ಕಾಣುವಂತ ಪಾಪಗಳಲ್ಲೇನು ಜೀವಿಸ್ತಾ ಇರೋದಿಲ್ಲ, ಆದರೆ ಅವರಲ್ಲಿರುವಂತ ಪ್ರಾರ್ಥನೆಗಳು ಜೀವವಿಲ್ಲದ್ದಾಗಿರುತ್ತದೆ ಮತ್ತು ಬೆಂಕಿಯೇ ಇಲ್ಲದಂತಿರುತ್ತವೆ.
They are not cold, but they are not hot either.
ಅವರು ತಣ್ಣಗು ಇರೋದಿಲ್ಲ, ಬೆಚ್ಚಗು ಇರೋದಿಲ್ಲ.
And the Lord told that whole church in Laodicea, because you are lukewarm, I will just spit out of my mouth.
ದೇವರು ಲವೋದೇಕಿಯ ಸಭೆಯವರಿಗೆ ಹೇಳೋದೇನೆಂದ್ರೆ, ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಾಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು ಎಂಬುದಾಗಿ.
You see how dead works can lead to a lifeless type of Christianity which finally the Lord rejects.
ನೋಡಿ, ಈ ನಿರ್ಜೀವ ಕಾರ್ಯಗಳು ಒಂದು ಜೀವವೇ ಇಲ್ಲದಂತ ಕ್ರೈಸ್ತತ್ವಕ್ಕೆ ನಮ್ಮನ್ನ ನಡೆಸುತ್ತೆ. ಇದನ್ನ ದೇವರು ತಿರಸ್ಕರಿಸ್ತಾರೆ, ಗೊತ್ತಾ ನಿಮಗೆ?
ವಿ ನೀಡ್ ಟು ರಿಪೆಂಟ್ ಆಫ್ ವರ್ಕ್ಸ್ ಡನ್ ವಿದೌಟ್ ಝೀಲ್.
ಅತ್ಯಾಸಕ್ತಿಯಿಂದ ಮಾಡದೇ ಇರುವಂತ ನಿರ್ಜೀವ ಕಾರ್ಯಗಳಿಂದ ನಾವು ಹೊರಗೆ ಬರಬೇಕು, ಅಂದ್ರೆ ಮಾನಸಾಂತರ ಪಡಬೇಕು.
ಅಂಡ್ ದೆನ್ ಫೋರ್ತ್ಲಿ, ಡೆಡ್ ವರ್ಕ್ಸ್ ಆರ್ ವರ್ಕ್ಸ್ ಡನ್ ವಿದೌಟ್ ಫೇತ್.
ನಾಲ್ಕನೇದಾಗಿ, ನಂಬಿಕೆ ಇಲ್ಲದೆ ಮಾಡುವಂತ ಕಾರ್ಯಗಳು ನಿರ್ಜೀವ ಕಾರ್ಯಗಳಾಗಿವೆ.
ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ದೇರ್ ಇಸ್ ನೋ ಸಚ್ ಫ್ರೇಸ್ ಕಾಲ್ ದಿ ಒಬೀಡಿಯನ್ಸ್ ಆಫ್ ಫೇತ್.
ಹಳೆ ಒಡಂಬಡಿಕೆಯಲ್ಲಿ ನಂಬಿಕೆಯ ವಿಧೇಯತೆ ಬಗ್ಗೆ ಎಲ್ಲೂ ಹೇಳಿಲ್ಲ.
ಇಟ್ ವಾಸ್ ಓನ್ಲಿ ಒಬೀಡಿಯನ್ಸ್.
ಅಲ್ಲಿ ಕೇವಲ ವಿಧೇಯತೆ ಬಗ್ಗೆ ಮಾತ್ರ ಹೇಳುತ್ತೆ.
ಯು ಒಬೇ, ದ ಲಾರ್ಡ್ ಸೇಸ್ ಯು ಒಬೇ.
ಅಲ್ಲಿ ದೇವರು ಹೇಳ್ತಾರೆ ನೀವು ವಿಧೇಯರಾಗಬೇಕು ಅಂತ ಅಷ್ಟೇ.
ಬಟ್ ವೆನ್ ಯು ಕಮ್ ಟು ದ ನ್ಯೂ ಟೆಸ್ಟಮೆಂಟ್ ಯು ಸಿ ಇನ್ ದ ಫಸ್ಟ್ ಪ್ಯಾರಾಗ್ರಾಫ್ ಇನ್ ರೋಮನ್ಸ್ ಚಾಪ್ಟರ್ 1 ಅಂಡ್ ಇನ್ ದ ಲಾಸ್ಟ್ ಪ್ಯಾರಾಗ್ರಾಫ್ ಇನ್ ದಿ ಎಂಡ್ ಆಫ್ ರೋಮನ್ಸ್ ಇನ್ ರೋಮನ್ಸ್ 16 ದಿಸ್ ಫ್ರೇಸ್ ರಿಪೀಟೆಡ್ ದಿ ಒಬೀಡಿಯನ್ಸ್ ಆಫ್ ಫೇತ್.
ಆದ್ರೆ ನೀವು ಹೊಸ ಒಡಂಬಡಿಕೆಗೆ ಬರುವಾಗ ರೋಮಾಪುರದವರ ಪತ್ರಿಕೆ 1ನೇ ಅಧ್ಯಾಯದಿಂದ ರೋಮಾಪುರದವರ ಪತ್ರಿಕೆ 16ನೇ ಅಧ್ಯಾಯದ ಕಡೆಯ ವಚನದವರೆಗೂ ಅಲ್ಲಿ ಹೇಳೋದೇನಂದ್ರೆ ನಂಬಿಕೆಯ ವಿಧೇಯತೆಯನ್ನ ದೇವರು ಬಯಸ್ತಾರೆ ಎಂಬುದಾಗಿ.
ಜೇಮ್ಸ್ ಸೇಸ್ ದಟ್ ಫೇತ್ ವಿದೌಟ್ ವರ್ಕ್ಸ್ ಇಸ್ ಡೆಡ್.
ಯಾಕೋಬನ್ ಹೇಳುತ್ತಾನೆ ನಂಬಿಕೆ ಇಲ್ಲದೆ ಮಾಡುವಂತ ಕಾರ್ಯಗಳು ಸತ್ತಂತ ಕಾರ್ಯಗಳಾಗಿವೆ ಎಂಬುದಾಗಿ.
ಐ ವುಡ್ ಆಲ್ಸೋ ಸೇ ವರ್ಕ್ಸ್ ವಿದೌಟ್ ಫೇತ್ ಆರ್ ಆಲ್ಸೋ ಡೆಡ್.
ನಾನು ಸಹ ಈ ರೀತಿಯಾಗಿ ಹೇಳುತ್ತೇನೆ, ನಂಬಿಕೆ ಇಲ್ಲದೆ ನೀವು ಮಾಡುವಂತ ಪ್ರತಿಯೊಂದು ಕಾರ್ಯಗಳು ಸತ್ತಂತಾಗಿವೆ ಅಂತ.
ಬಿಕಾಸ್ ವಿದೌಟ್ ಫೇತ್ ಇಟ್ ಇಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್.
ಯಾಕೆಂದ್ರೆ ನಂಬಿಕೆ ಇಲ್ಲದೆ ನೀವು ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ.
ಸಪೋಸಿಂಗ್ ಯು ಡೂ ಅ ಗುಡ್ ವರ್ಕ್ ಅಂಡ್ ಇಟ್ಸ್ ನಾಟ್ ಇನ್ ಫೇತ್, ಇಟ್ಸ್ ಅ ಡೆಡ್ ವರ್ಕ್.
ಉದಾಹರಣೆಗೆ ನೀವು ಒಳ್ಳೆ ಕಾರ್ಯಗಳನ್ನೇ ಮಾಡ್ತೀರಾ, ಆದ್ರೆ ಅದು ನಂಬಿಕೆಯಿಂದ ಕೂಡಿರೋದಿಲ್ಲ, ಆಗ ಅದು ನಿರ್ಜೀವ ಕಾರ್ಯವಾಗುತ್ತದೆ.
ಸಪೋಸಿಂಗ್ ಫಾರ್ ಎಕ್ಸಾಂಪಲ್ ಯು ಪ್ರೇ ಫಾರ್ ಹಾಫ್ ಅನ್ ಅವರ್ ಅಂಡ್ ಯು ಪ್ರೇ ಫಾರ್ ಲಾಟ್ ಆಫ್ ಪವರ್ಫುಲ್ ಥಿಂಗ್ಸ್ ಅಂಡ್ ಯು ಡೋಂಟ್ ಬಿಲೀವ್ ದಟ್ ಗಾಡ್ ಇಸ್ ಗೋಯಿಂಗ್ ಟು ಡು ಒನ್ ಆಫ್ ದೋಸ್ ಥಿಂಗ್ಸ್.
ಉದಾಹರಣೆಗೆ ನೀವು ಅರ್ಧ ತಾಸು ಪ್ರಾರ್ಥನೆಯನ್ನ ಮಾಡ್ತೀರಾ, ಅನೇಕ ಬಲಶಾಲಿಯಾದಂತ ಸಂಗತಿಗಳನ್ನ ಅಲ್ಲಿ ಹೇಳ್ತೀರಾ, ಆದ್ರೆ ನೀವು ನಂಬೋದಿಲ್ಲ ನೀವು ಹೇಳದಂತ ಸಂಗತಿಗಳಲ್ಲಿ ಒಂದನ್ನಾದರೂ ದೇವರು ಮಾಡ್ತಾನೆ ಎಂಬುದಾಗಿ.
What's the use of that type of prayer?
ಅಂತಹ ಪ್ರಾರ್ಥನೆಗಳು ಯಾವ ಪ್ರಯೋಜನಕ್ಕೂ ಬಾರವು.
What's the use of a one-hour prayer meeting where you don't believe one single thing that God is going to do for you?
ನೀವು ಒಂದು ತಾಸು ಪ್ರಾರ್ಥನೆ ಕೂಟವನ್ನ ನಡೆಸಿ ದೇವರು ಒಂದು ಸಂಗತಿಯನ್ನಾದರೂ ಮಾಡ್ತಾನೆ ಎಂದು ನೀವು ನಂಬಲಿಲ್ಲವಾದರೆ ಆ ಪ್ರಾರ್ಥನೆ ಉಪಯೋಗವಾದರೂ ಏನು?
Isn't that a dead work?
ಅದು ನಿರ್ಜೀವ ಕಾರ್ಯ ಅಲ್ವಾ?
You can have an all-night prayer meeting, which is a dead work, because people don't believe.
ನೀವು ರಾತ್ರಿ ಪೂರ ಕೂಡ ಪ್ರಾರ್ಥನೆ ಮಾಡಿ ಆದರೆ ಅದು ನಿರ್ಜೀವ ಕಾರ್ಯವೇ ಆಗಿದೆ, ಯಾಕೆಂದ್ರೆ ಜನರು ನಂಬದೇ ಹೋದ ಕಾರಣ.
Praying without faith is a dead work.
ನಂಬಿಕೆ ಇಲ್ಲದೆ ಮಾಡುವಂತ ಪ್ರಾರ್ಥನೆಯು ನಿರ್ಜೀವ ಕಾರ್ಯವಾಗಿದೆ.
In fact, 1 minute of prayer with faith is far more acceptable to God than an all-night prayer meeting, which is just a ritual without faith.
ನಂಬಿಕೆಯಿಂದ ಮಾಡುವಂತ ಒಂದು ನಿಮಿಷದ ಪ್ರಾರ್ಥನೆಯು ದೇವರಿಗೆ ಸ್ವೀಕೃತವಾಗುತ್ತದೆಯೇ ಹೊರತು ನಂಬಿಕೆ ಇಲ್ಲದೆ ಮಾಡುವಂತ ರಾತ್ರಿ ಪೂರ ಪ್ರಾರ್ಥನೆಯನ್ನ ದೇವರು ಸ್ವೀಕೃತ ಮಾಡಿಕೊಳ್ಳೋದಿಲ್ಲ.
Works done without faith are dead works.
ನಂಬಿಕೆ ಇಲ್ಲದೆ ಮಾಡುವಂತ ಕಾರ್ಯಗಳು ನಿರ್ಜೀವ ಕಾರ್ಯಗಳಾಗಿವೆ.
Now, I'm not against long prayers. Jesus prayed all night.
ಹೆಚ್ಚು ಹೊತ್ತಿನ ಪ್ರಾರ್ಥನೆಗಳ ವಿರುದ್ಧವಾಗಿ ನಾನೇನಿಲ್ಲ, ಯಾಕೆಂದ್ರೆ ಯೇಸು ಸ್ವಾಮಿ ಸಹ ರಾತ್ರಿ ಪೂರ ಹೆಚ್ಚು ಹೊತ್ತು ಪ್ರಾರ್ಥನೆ ಮಾಡಿದ್ದಾರೆ.
And there may be times when we need to do that.
ನಾವು ಕೂಡ ಕೆಲವು ಸಮಯಗಳಲ್ಲಿ ಮಾಡಬೇಕಾಗತ್ತೆ ಆ ರೀತಿಯಾಗಿ.
But Jesus praying all night was not a dead work.
ಆದ್ರೆ ಯೇಸು ಸ್ವಾಮಿ ಮಾಡಿದಂತ ರಾತ್ರಿ ಪೂರ ಪ್ರಾರ್ಥನೆಯು ನಿರ್ಜೀವ ಕಾರ್ಯವಾಗಿರಲಿಲ್ಲ.
He prayed in faith.
ಯೇಸು ಸ್ವಾಮಿಯು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರು.
Faith also means personal conviction.
ನಂಬಿಕೆ ಎನ್ನುವಂತದ್ದು ವೈಯಕ್ತಿಕ ನಿಶ್ಚಯತೆಯನ್ನ ಹೊಂದಿರುವಂತದ್ದಾಗಿದೆ.
Romans 14 and verse 22 it says, the faith which you have as your own conviction before God.
ರೋಮಾಪುರದವರ ಪತ್ರಿಕೆ 14ನೇ ಅಧ್ಯಾಯ 22ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ನಿನಗಿರುವ ನಂಬಿಕೆಯು ದೇವರಿಗೆ ಮಾತ್ರ ಗೋಚರವಾಗಿ ನಿನ್ನ ಮಟ್ಟಿಗೆ ಇರಲಿ ಎಂಬುದಾಗಿ.
We must have a personal conviction about the truths of scripture.
ವಚನಗಳಲ್ಲಿನ ಸತ್ಯಗಳ ಮೇಲೆ ನಾವು ವೈಯಕ್ತಿಕ ಒಂದು ನಿಶ್ಚಯವನ್ನು ಹೊಂದಿರಬೇಕು ದೇವರು ಅದನ್ನು ಮಾಡ್ತಾನೆ ಅಂತ.
The faith that you have, it says here, let it be your own conviction before God.
ಇಲ್ಲಿ ನಂಬಿಕೆ ಅಂತ ಏನ್ ಹೇಳತ್ತಪ್ಪ ಅಂತಂದ್ರೆ ನಿಮ್ಮ ವೈಯಕ್ತಿಕವಾದ ನಿಶ್ಚಿತತೆಯನ್ನ ದೇವರಿಗೆ ತೋರಿಸ್ರಿ ಎಂಬುದಾಗಿ.
When you do something merely to imitate what somebody else is doing,
ನೀವು ಮತ್ತೊಬ್ಬರು ಮಾಡುವಂತದ್ದನ್ನ ಅನುಕರಿಸುವಂತದ್ದನ್ನ ಮಾಡಿದ್ರೆ,
or merely because some man of God teaches it without personal conviction, it's a dead work.
ಒಬ್ಬ ದೈವಿಕ ಮನುಷ್ಯನು ಅದನ್ನ ಬೋಧಿಸಿದನು ಅಂತ ಹೇಳಿ ನಾವು ಕೂಡ ಅದನ್ನ ಅನುಕರಿಸಲಿಕ್ಕೆ ಹೋದ್ರೆ ಅದು ನಿರ್ಜೀವ ಕಾರ್ಯವಾಗ್ಬಿಡುತ್ತೆ.
Maybe it's a good work.
ಅದು ಒಳ್ಳೆ ಕಾರ್ಯ ಆಗಿರಬಹುದು.
And maybe that great man of God teaches that particular doctrine and tells you to do it in some way and you imitate him, it's not going to bring you life.
ಆ ದೊಡ್ಡ ದೈವಿಕ ಮನುಷ್ಯನು ಪ್ರತ್ಯೇಕ ಸಿದ್ಧಾಂತವನ್ನು ಬೋಧಿಸಿ ಅದನ್ನು ಮಾಡುವಂತೆ ನಿಮಗೆ ಹೇಳಿರಬಹುದು, ಅದು ನಿಮ್ಮಲ್ಲಿ ಜೀವವನ್ನು ತರುವುದಿಲ್ಲ.
Imitation always brings death.
ಅನುಕರಿಸುವಿಕೆಯು ಯಾವಾಗಲೂ ಸಾವನ್ನ ತರುತ್ತದೆ.
Imitating another person. Let me give you one example of it.
ಮತ್ತೊಬ್ಬನನ್ನ ಅನುಕರಿಸುವಂತದ್ದು. ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೊಡ ಬಯಸ್ತೇನೆ.
In Hebrews 11 verse 29 we read that the Israelites by faith crossed the Red Sea.
ಹಿಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 29ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಇಸ್ರಾಯೇಲರು ನಂಬಿಕೆಯಿಂದ ಕೆಂಪು ಸಮುದ್ರವನ್ನು ದಾಟಿದರು ಎಂಬುದಾಗಿ.
And then it says the Egyptians imitated them. What happened?
ನಂತರದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಐಗುಪ್ತರು ಅವರನ್ನ ಅನುಕರಿಸಲು ಹೋದರು. ಅಲ್ಲಿ ಏನಾಯ್ತು ಹಾಗಾದ್ರೆ?
They drowned.
ಅವರು ಮುಳುಗೋಗ್ಬಿಟ್ರು.
What did imitation bring to the Egyptians?
ಐಗುಪ್ತರಿಗೆ ಅನುಕರಿಸುವಂತದ್ದು ಏನ್ ತಂತಲ್ಲಿ ಅವರಿಗೆ?
Death.
ಸಾವನ್ನ.
Now the Israelites went through by faith.
ಆದ್ರೆ ಅಲ್ಲಿ ಇಸ್ರಾಯೇಲರು ನಂಬಿಕೆಯಿಂದ ಆ ಕೆಂಪು ಸಮುದ್ರವನ್ನ ಹಾದು ಹೋದರು.
The Egyptians didn't have faith.
ಐಗುಪ್ತರಿಗೆ ನಂಬಿಕೆ ಅನ್ನೋದಿರಲಿಲ್ಲ.
They just imitated what the Israelites did.
ಆ ಐಗುಪ್ತರು ಇಸ್ರಾಯೇಲರು ನಡ್ಕೊಂಡಂತದ್ದನ್ನ ಅನುಕರಿಸಿದರು ಅಷ್ಟೇ.
And it was a dead work and that's been written for our warning.
ಅದು ನಿರ್ಜೀವ ಕಾರ್ಯವಾಗಿದೆ, ಇದು ನಮ್ಮ ಎಚ್ಚರಿಕೆಗಾಗಿ ಬರೆಯಲ್ಪಟ್ಟಿದೆ.
You may see another brother doing something in faith. A ministry, for example, he doesn't faith.
ಒಬ್ಬ ಸಹೋದರ ಒಂದು ಒಳ್ಳೆ ಸೇವೆಯನ್ನ ಮಾಡ್ತಾ ಇರ್ತಾನೆ ಅಂತ ಅನ್ಕೊಳ್ಳಿ, ನೀವು ಅದನ್ನ ಅನುಕರಿಸಲು ಪ್ರಯತ್ನ ಮಾಡ್ತೀರಾ.
And you imitate that.
ನೀವು ಅದನ್ನ ಅನುಕರಿಸ್ತೀರಿ ಕೂಡ.
What's it going to be?
ಅದು ಏನಾಗುತ್ತೆ?
A dead work.
ಅದು ನಿರ್ಜೀವ ಕಾರ್ಯವಾಗ್ಬಿಡುತ್ತೆ.
God never called you to do that.
ದೇವರು ನಿಮ್ಮನ್ನ ಕರೆದಿಲ್ಲ ಅದನ್ನ ಮಾಡಬೇಕು ಅಂತ.
So we're not to imitate another man's ministry or the emphasis that another man has in his ministry.
ನಾವು ಮತ್ತೊಬ್ಬರ ಸೇವೆಗೆ ಒತ್ತು ಕೊಡುವುದಾಗಲಿ ಮತ್ತೊಬ್ಬರ ಸೇವೆಯನ್ನು ಅನುಕರಿಸುವುದಾಗಲಿ ಮಾಡಬಾರದು.
The Bible says prophesy according to the proportion of your faith. Romans 12:6.
ರೋಮಾಪ್ರದವರ ಪತ್ರಿಕೆ 12ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ ಎಂಬುದಾಗಿ.
God doesn't want us to be imitators. You know, like parrots just repeating what somebody else says.
ನಾವು ಅನುಕರಿಸುವಂತವರಾಗಬೇಕು ಅಂತ ದೇವರು ಬಯಸೋದಿಲ್ಲ. ಹೇಗೆ ಒಂದು ಗಿಳಿಯು ಮತ್ತೊಬ್ಬರು ಹೇಳುವಂತದ್ದನ್ನ ಅನುಕರಿಸುತ್ತಲ್ಲ, ಅಂದರೆ ಹೇಳಿದ್ದನ್ನೇ ಮತ್ತೊಮ್ಮೆ ಹೇಳುತ್ತಲ್ಲ ಹಾಗೆ.
He wants us to have personal conviction.
ನಮಗೆ ಒಂದು ವೈಯಕ್ತಿಕ ನಿಶ್ಚಯತೆ ಇರಬೇಕು ಯಾವಾಗಲೂ.
And what you do without personal conviction is a dead work. Even if it's a good work.
ನೀವು ಮಾಡುವಂತ ಕಾರ್ಯಗಳು ವೈಯಕ್ತಿಕ ನಿಶ್ಚಯತೆಯಿಂದ ಮಾಡದೇ ಇದ್ರೆ ಅದು ನಿರ್ಜೀವ ಕಾರ್ಯಗಳಾಗಿರುತ್ತದೆ, ಒಳ್ಳೆಯ ಕಾರ್ಯಗಳಾಗಿದ್ದರೂ ಸಹ.
God has no value for it because it doesn't come out of your personal relationship with God.
ದೇವರು ಅದನ್ನ ಮೌಲ್ಯವೆಂದೆಣಿಸೋದಿಲ್ಲ, ಯಾಕೆಂದ್ರೆ ದೇವರೊಟ್ಟಿಗಿನ ವೈಯಕ್ತಿಕ ಸಂಬಂಧವನ್ನ ನೀವು ಹೊಂದದೇ ಆ ಕಾರ್ಯವನ್ನು ಮಾಡಿರೋದ್ರಿಂದ.
Let me say this for your encouragement. God does not want you to be like somebody else.
ನಿಮ್ಮ ಪ್ರೋತ್ಸಾಹಕ್ಕಾಗಿ ಈ ಒಂದು ಮಾತನ್ನು ಹೇಳುತ್ತೇನೆ, ನೀವು ಮತ್ತೊಬ್ಬರ ರೀತಿ ಆಗಬೇಕು ಅಂತ ದೇವರು ಬಯಸೋದಿಲ್ಲ.
He wants you to be yourself.
ನೀವು ನೀವಾಗೇ ಇರಬೇಕು ಅಂತ ದೇವರು ಬಯಸ್ತಾರೆ.
He made you to be yourself with a particular personality and a particular background and upbringing.
ದೇವರು ನಿಮ್ಮನ್ನು ಪ್ರತ್ಯೇಕ ವ್ಯಕ್ತಿತ್ವದಿಂದ ಮತ್ತು ಪ್ರತ್ಯೇಕ ಹಿನ್ನೆಲೆಯೊಳಗಿಂದ ಉಂಟು ಮಾಡಿದ್ದಾನೆ ಮತ್ತು ಪಾಲನೆ ಮಾಡುತ್ತಿದ್ದಾನೆ.
Just be thankful and do what you can.
ಅದಕ್ಕೆ ಕೃತಜ್ಞತರಾಗಿರಿ ಮತ್ತು ನಿಮ್ಮ ಕೈಲಿ ಏನ್ ಸಾಧ್ಯನೋ ಅದನ್ನ ಮಾತ್ರ ಮಾಡಿ.
And that will be far more acceptable to God than if you try to imitate somebody else.
ನೀವು ಮತ್ತೊಬ್ಬರನ್ನು ಅನುಕರಿಸುವಂತದ್ದಕ್ಕಿಂತ ಇದು ದೇವರಿಗೆ ಸ್ವೀಕೃತವಾಗಿದೆ.
Then let me tell you a fifth thing.
ಐದನೇ ಸಂಗತಿಯನ್ನು ನಿಮಗೆ ಹೇಳ ಬಯಸ್ತೇನೆ.
A fifth way in which we can do dead works is when we do works which may be good works, Christian works, but which are done for personal gain or honor.
ಐದನೇ ನಿರ್ಜೀವ ಕಾರ್ಯವನ್ನು ನಿಮಗೆ ಹೇಳ ಬಯಸ್ತೇನೆ, ಅದು ಏನಪ್ಪಾ ಅಂತಂದ್ರೆ ನಿಮ್ಮ ಸ್ವಂತ ಲಾಭಕ್ಕಾಗಿ ಮತ್ತು ಸ್ವಂತ ಗೌರವವನ್ನು ಹುಡುಕುವಂತದ್ದಕ್ಕಾಗಿ ಮಾಡುವಂತ ಒಳ್ಳೆಯ ಕಾರ್ಯ ಮತ್ತು ಕ್ರೈಸ್ತ ಸೇವೆಗಳಾಗಿವೆ.
The Lord told the leader of this church in Sardis, you have a name that you are alive.
ದೇವರು ಸಾರ್ದೀಸಿನಲ್ಲಿರುವ ಸಭೆಯ ಹಿರಿಯನಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ನಿನಗೆ ಜೀವಿಸುವವನು ಎಂಬ ಹೆಸರಿದೆ ಎಂಬುದಾಗಿ.
Sometimes we can do Christian work to get a name that we are alive.
ನಾವು ಕೆಲವೊಮ್ಮೆ ಕ್ರೈಸ್ತ ಕಾರ್ಯಗಳನ್ನ ಮಾಡ್ತೇವೆ ಯಾಕೆಂದ್ರೆ ನಾವು ಜೀವಂತವಾಗಿದ್ದೀವಿ ಎಂಬುದನ್ನು ತೋರಿಸುವ ಸಲುವಾಗಿ.
And we can build up a reputation. And to continue that reputation, we keep on doing certain things.
ನಾವು ಆ ಕಾರ್ಯಗಳನ್ನು ಮಾಡುವಂತದ್ದರಿಂದ ಒಂದು ಖ್ಯಾತಿಯನ್ನು ವೃದ್ಧಿಸ್ಕೋಬಹುದು ಮತ್ತು ಆ ಕಾರ್ಯಗಳನ್ನು ಮಾಡುವ ಮುಖೇನ ಖ್ಯಾತಿಯನ್ನು ಮುಂದುವರಿಸಿಕೊಂಡು ಹೋಗಬಹುದು.
And it looks very spiritual in the eyes of others, but God sees that underlying everything is your motive. You want to get a name. that you are alive.
ಮತ್ತೊಬ್ಬರ ಕಣ್ಣಿಗೆ ನೀವು ಆತ್ಮಿಕರು ಅಂತ ಕಾಣಿಸಬಹುದು, ಆದರೆ ದೇವರು ಪ್ರತಿಯೊಂದನ್ನ ಗುರುತು ಮಾಡಿ ಇಟ್ಟುಕೊಂಡಿದ್ದಾನೆ, ಹಾಗೂ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವು ಗೌರವವನ್ನು ಸಂಪಾದಿಸಲಿಕ್ಕಾಗಿ ಎಂಬುದನ್ನ ದೇವರು ಅರಿತಿದ್ದಾನೆ.
What's the result? All your works are dead works.
ಅದರ ಫಲಿತಾಂಶ ಏನು? ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ನಿರ್ಜೀವ ಕಾರ್ಯಗಳಾಗಿವೆ.
Anything that we do to impress another man is a dead work.
ನಾವು ಮಾಡುವಂತಹ ಯಾವುದೇ ಸಂಗತಿಯು ಮತ್ತೊಬ್ಬರನ್ನ ಮೆಚ್ಚಿಸುವ ಸಲುವಾಗಿ ಇದ್ದರೆ ಅದು ನಿರ್ಜೀವ ಕಾರ್ಯವಾಗಿದೆ.
A living work is that which is done to impress God.
ಜೀವವುಳ್ಳಂತಹ ಕಾರ್ಯ ಯಾವುದಪ್ಪ ಅಂದ್ರೆ ದೇವರನ್ನ ಮೆಚ್ಚಿಸುವ ಸಲುವಾಗಿ ಮಾಡುವಂತಹ ಕಾರ್ಯಗಳಾಗಿವೆ.
Living works are done in secret before God's face alone.
ಜೀವವುಳ್ಳಂತಹ ಕಾರ್ಯಗಳು ರಹಸ್ಯವಾಗಿ ಮತ್ತು ದೇವರ ಎದುರಿಗೆ ಮಾಡುವಂತವುಗಳಾಗಿವೆ.
Where your left hand does not know what your right hand has done. Where you keep it hidden.
ನಿಮ್ಮ ಬಲಗೈ ಮಾಡುವಂತದ್ದನ್ನ ಎಡಗೈ ನೋಡಬಾರದು ಎಂಬುದಾಗಿ ಹೇಳಿರೋ ಪ್ರಕಾರ ನೀವು ಮಾಡುವಂತಹ ಕಾರ್ಯಗಳನ್ನ ಮುಚ್ಚಿಡ್ತೀರಿ, ಯಾರಿಗೂ ಗೊತ್ತಾಗದ ಹಾಗೆ.
ಯು ಪ್ರೇ ಅಂಡ್ ಯು ಡೋಂಟ್ ಲೆಟ್ ಎನಿಬಡಿ ನೋ ದಟ್ ಯು ಪ್ರೇ.
ನೀವು ಪ್ರಾರ್ಥನೆಯನ್ನ ಮಾಡ್ತೀರಾ ಮತ್ತು ಯಾರಿಗೂ ಗೊತ್ತು ಮಾಡೋದಿಲ್ಲ ನೀವು ಪ್ರಾರ್ಥನೆ ಮಾಡಿದ್ದೀರಿ ಎಂಬುದಾಗಿ.
ಯು ಫಾಸ್ಟ್ ಅಂಡ್ ಯು ಡೋಂಟ್ ಲೆಟ್ ಎನಿಬಡಿ ನೋ ದಟ್ ಯು ಫಾಸ್ಟ್.
ನೀವು ಉಪವಾಸವನ್ನ ಮಾಡ್ತೀರಾ ಮತ್ತು ಯಾರಿಗೂ ಗೊತ್ತು ಮಾಡೋದಿಲ್ಲ ನೀವು ಉಪವಾಸ ಮಾಡ್ತಿದ್ದೀರಿ ಎಂಬುದಾಗಿ.
ದೋಸ್ ಆರ್ ಲಿವಿಂಗ್ ವರ್ಕ್ಸ್.
ಅವು ಜೀವವುಳ್ಳಂತಹ ಕಾರ್ಯಗಳಾಗಿವೆ.
ಬಟ್ ಡೆಡ್ ವರ್ಕ್ಸ್ ಆರ್ ವರ್ಕ್ಸ್ ಡನ್ to impress people.
ಆದರೆ ನಿರ್ಜೀವ ಕಾರ್ಯಗಳು ಮತ್ತೊಬ್ಬರನ್ನ ಮೆಚ್ಚಿಸುವ ಸಲುವಾಗಿರುವಂತವುಗಳಾಗಿವೆ.
And you don't conceal it from the eyes of men.
ನೀವು ಮನುಷ್ಯನ ದೃಷ್ಟಿಗೆ ಅದನ್ನ ರಹಸ್ಯವಾಗಿ ಇಡೋದಿಲ್ಲ.
And we could say that those are works which we later on meditate on and glory over.
ನಂತರ ನೀವು ಮಾಡುವಂತ ಕಾರ್ಯಗಳನ್ನ ಧ್ಯಾನಿಸಿ ಅದರ ಬಗ್ಗೆ ನಿಮಗೆ ನೀವು ಪ್ರಶಂಸೆ ಮಾಡಿಕೊಂಡು ಅದರ ಬಗ್ಗೆ ನೀವು ನಿಮ್ಮನ್ನ ನೀವು ಮಹಿಮೆ ಪಡಿಸಿಕೊಳ್ಳುತ್ತೀರಾ?
I want you to notice this expression. In Acts of the Apostles in chapter 7 and verse 41.
ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 41ನೇ ವಚನದಲ್ಲಿರುವಂತದ್ದನ್ನ ನೀವು ಗುರುತಿಸಬೇಕು ಅಂತ ನಾನು ಬಯಸ್ತೇನೆ.
There Stephen was speaking about the Israelites in the wilderness and he uses an expression saying Acts 7:41 that they worshipped the work of their own hands.
ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 41ನೇ ವಚನದಲ್ಲಿ ಸ್ಟೇಫಾನನು ಇಸ್ರಾಯೇಲರ ಬಗ್ಗೆ ಹೇಳುತ್ತಾ ಈ ರೀತಿಯಾಗಿ ಮಾತನಾಡುತ್ತಾನೆ, ತಮ್ಮ ಕೈಗಳಿಂದ ಮಾಡಿದ ವಸ್ತುಗಳನ್ನು ಆ ಇಸ್ರಾಯೇಲರು ಆರಾಧಿಸಿದರು ಎಂಬುದಾಗಿ.
You know what that means?
ನಿಮಗೆ ಗೊತ್ತಾದ ಅರ್ಥ ಏನು ಅಂತ?
To do something and then to look at your work and say, boy, that was something good I've done.
ನೀವೇನೋ ಒಂದನ್ನ ಮಾಡ್ತೀರಾ, ನಿಮಗೆ ನೀವೇ ಅದನ್ನ ನೋಡಿ ಖುಷಿ ಪಡ್ತೀರಾ, ಎಂತ ದೊಡ್ಡ ಕಾರ್ಯವನ್ನ ಅದ್ಭುತವಾದ ಕಾರ್ಯಗಳನ್ನ ಮಾಡಿದ್ದೀನಿ ಅಂತ ನಿಮಗೆ ನೀವೇ ಹೆಮ್ಮೆ ಪಟ್ಕೊಳ್ತೀರಾ.
You remember how Nebuchadnezzar walked on the roof of the palace in Babylon? We read in Daniel 4 and verse 30. And he said, boy, this is a tremendous kingdom that I have built, a huge palace with its hanging gardens, and what must people be thinking about it?
ನಿಮಗೆ ನೆನಪಿದೆನಾ, ದಾನಿಯೇಲನು 4ನೇ ಅಧ್ಯಾಯ 30ನೇ ವಚನದಲ್ಲಿ ನಬುಕದ್ನೇಚರನು ತಾನು ಕಟ್ಟಿದ ಬಾಬೇಲಿನ ರಾಜ್ಯದ ಅರಮನೆಯಲ್ಲಿ ತಿರುಗಾಡಿ ನಾನು ನನ್ನ ಪರಾಕ್ರಮದ ಬಲದಿಂದ ನನ್ನ ಮಹಿಮೆಯ ಕೀರ್ತಿಗಾಗಿ ಕಟ್ಟಿಸಿದ ಮಹಾಬಾಬೇಲು ಇದಲ್ಲವೇ ಮತ್ತು ಜನರ ಇದರ ಬಗ್ಗೆ ಏನು ಯೋಚಿಸಬಹುದು ಎಂದನು.
Do you know, my friend, that when you serve the Lord and you do some work, maybe God has used you in building a great ministry for the Lord.
ನಿಮಗೆ ಗೊತ್ತಾ ಪ್ರಿಯ ಸ್ನೇಹಿತರೆ, ದೇವರು ನಿಮ್ಮನ್ನ ಉಪಯೋಗಿಸಿಕೊಂಡಿರಬಹುದು ತನ್ನ ರಾಜ್ಯವನ್ನ ಕಟ್ಟಲಿಕ್ಕಾಗಿ, ನೀವು ದೇವರಿಗಾಗಿ ಏನೋ ಒಂದು ಸೇವೆಯನ್ನ ಮಾಡ್ತಿರಬಹುದು.
And then you look out over it and like Nebuchadnezzar you say, tremendous what I have done, and you're thinking about the opinion that others have about your work. It's a dead work.
Nebuchadnezzar nu madidante neevu aa karyagalanna aa sevegalanna nodi janaru idru bagge yen yochane maartare embu antadanna yochisi nimage neeve hemme patkonbitre adu nirjeeva karyavaguttade.
You got to take all those thoughts, throw it in the garbage bin.
Aa ella yochanegalanna kasada puttige haakbidi.
It's Babylon.
Adu Babylon agide.
What Nebuchadnezzar built was Babylon. What you're building is Babylon too.
Nebuchadnezzar nu kattiddu Babylon agittu, ade reethi neevu kuda kattuvantaddu Babylon e agide.
Our righteous acts in human eyes are an abomination fit to be flushed out into the sewage system in the sight of God.
Na maduvanta neetiyulla karyagalu andare janara kannige maduvanta karyagalu ದೇವರ ಕಣ್ಣಿಗೆ ಅಸಹ್ಯವಾದ ಕಾರ್ಯಗಳಾಗಿವೆ, ಅದು ಕಸದ ಬುಟ್ಟಿಗೆ ಸಮವಾಗಿದೆ.
All that is great in man's eyes is an abomination to God, it says in Luke 16 verse 15.
Luka 16ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳೋ ಪ್ರಕಾರ ಮನುಷ್ಯನ ಕಣ್ಣಿಗೆ ಕಾಣುವಂತ ದೊಡ್ಡ ಕಾರ್ಯಗಳು ಶ್ರೇಷ್ಠ ಕಾರ್ಯಗಳು ದೇವರ ದೃಷ್ಟಿಯಲ್ಲಿ ಅಸಹ್ಯ ಕಾರ್ಯಗಳಾಗಿವೆ ಎಂಬುದಾಗಿ ಅಲ್ಲಿ ಹೇಳುತ್ತೆ.
You know, if you're not going to be radical in eliminating dead works from your life, you'll never be a spiritual man.
ನಿಮ್ಮ ಜೀವಿತದಲ್ಲಿರುವಂತ ನಿರ್ಜೀವ ಕರ್ಮಗಳಿಂದ ಅಥವಾ ಕಾರ್ಯಗಳಿಂದ ತೀವ್ರವಾಗಿ ಪರಿಣಾಮಕಾರಿಯಾಗಿ ತಿರುಕೊಳ್ಳಿಲ್ಲ ಅಂದ್ರೆ ನೀವು ಆತ್ಮಿಕರಾಗೋದಕ್ಕಾಗೋದಿಲ್ಲ.
If you do God's work, for example, for a salary, it's a dead work.
ನೀವು ದೇವರ ಸೇವೆಯನ್ನ ವೇತನಕ್ಕಾಗಿ ಮಾಡಿದ್ರೆ ಅದು ನಿರ್ಜೀವ ಕಾರ್ಯವಾಗಿದೆ.
God may give you money to take care of your needs.
ದೇವರು ನಿಮಗೆ ಹಣವನ್ನ ದಯಪಾಲಿಸುತ್ತಾರೆ ನಿಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ.
But if you serve the Lord only because you're paid, what's that?
ಆದರೆ ನೀವು ದೇವರನ್ನ ಹಣಕ್ಕಾಗಿ ಸೇವೆ ಮಾಡಿದ್ರೆ ಅದರ ಉಪಯೋಗ ಏನಿದೆ?
You can call it Christian work, but it's not really serving God.
ನೀವು ಅದನ್ನ ಕ್ರೈಸ್ತ ಕಾರ್ಯ ಅಂತ ಕರಿಬಹುದು, ಆದ್ರೆ ಅದು ನಿಜವಾಗ್ಲೂ ದೇವರಿಗೆ ಸೇವೆ ಮಾಡಿದ ಹಾಗಲ್ಲ.
You're serving God and money.
ಇದು ದೇವರು ಮತ್ತು ಹಣ ಎರಡನ್ನೂ ಸೇವೆ ಮಾಡಿದ ಹಾಗೆ.
May God help us to have our eyes open so that we are free from dead works.
ದೇವರು ನಮ್ಮ ಕಣ್ಣನ್ನು ತೆರೆಯುವಂತೆ ಮತ್ತು ನಿರ್ಜೀವ ಕಾರ್ಯಗಳಿಂದ ಬಿಡುಗಡೆ ಹೊಂದುವಂತೆ ನಮಗೆ ಸಹಾಯ ಮಾಡಲಿ. ಆಮೆನ್.